ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ
ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯರೇ, ಈ ಸಂದೇಶವನ್ನು ಆಲಿಸುವುದಕ್ಕೆ ಮುನ್ನ ಒಂದು ಸುಮಧುರವಾದ ಸಂಗೀತವನ್ನ ಕೇಳೋಣವೇ?
ಸ್ನೇಹದ ಮುಖವನು ಕಂಡೆನು ನಾನು ಕಾಲ್ವರಿ ಗಿರಿಯಲ್ಲಿ, ದೈವ ಪ್ರೇಮ ರೂಪವ ಕಂಡೆನು ನಾನು ಕಾಲ್ವರಿ ಬೆಟ್ಟದಲ್ಲಿ, ತ್ಯಾಗದ ಧ್ವನಿಯನು ಕೇಳಿದೆ ನಾನು ಕರುಣೆಯ ಮನದಲ್ಲಿ. ಕಾಲ್ವರಿ ಶಿಖರದಲ್ಲಿ ಅಂದು, ಕಾಲ್ವರಿ ಶಿಖರದಲ್ಲಿ.
ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ವಂದನೆಗಳು. ಇಂದಿನ ಕೆಲಸದ ನಂತರ ನೀವು ಆಯಾಸವಾಗಿದ್ದಿರಲ್ವೇ? ನಿಮ್ಮಲ್ಲಿ ಅನೇಕರಿಗೆ ಇಂದು ಭಯಂಕರ ಬಿಸಿಲಿನ ತಾಪ ಅನುಭವಕ್ಕೆ ಬಂದಿರಬಹುದಲ್ವೇ? ನಮ್ಮ ಕಷ್ಟಗಳು ಸ್ವಲ್ಪ ಕಾಲವೇ, ಪರಲೋಕದಲ್ಲಿ ಯೇಸುವಿನೊಂದಿಗೆ ನಮಗಿಟ್ಟಿರುವ ಆದರಣೆ, ಮಹಿಮೆ, ಸಂತೋಷಗಳಿಗೆ ಹೋಲಿಸಿ ನೋಡಿದರೆ ಈ ಲೋಕದ ಸಂಕಷ್ಟಗಳು ಗಣನೆಗೆ ಬಾರದವುಗಳಾಗಿವೆ. ಇಂದು ಮತ್ತು ಮುಂದಿನ ವಾರಗಳಲ್ಲಿ ಯೇಸುವಿನ ಮರಣದ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸಲು ಬಯಸುತ್ತೇನೆ. ನಾನು ಈಗಾಗಲೇ ಹಲವು ಬಾರಿ ತಿಳಿಸಿರುವಂತೆ ಯೇಸು ಕೊಲ್ಲಲ್ಪಟ್ಟರೂ ಮರಣವು ಆತನನ್ನು ಹಿಡಿದಿಡಲು ಸಾಧ್ಯವಾಗದಿದ್ದ ಕಾರಣ ಮೂರನೇ ದಿನದಲ್ಲಿ ಎದ್ದು ಬಂದನು. ಯೇಸು ಮರಣದಿಂದ ಎದ್ದು ಅನೇಕ ಸಾರಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡನು ಮತ್ತು ಒಂದು ಸಾರಿ ಸುಮಾರು 500 ಜನರ ಗುಂಪಿಗೆ ಕಾಣಿಸಿಕೊಂಡನು. ಯೇಸು ಮರದ ಶಿಲುಬೆ ಮೇಲೆ ಮರಣ ಹೊಂದುವ ಮುಖಾಂತರ ತನ್ನ ಪ್ರೀತಿಯನ್ನು ನಮಗೆ ವ್ಯಕ್ತಪಡಿಸಿದ್ದಾನೆ. ಇಂದು ನನ್ನ ಪ್ರಸಂಗದ ನಂತರ ನಾನು ನಿಮಗೆ 4 ಪ್ರಶ್ನೆಗಳನ್ನು ಕೇಳ್ತೇನೆ. ನೀವು ನಿಮ್ಮ ಉತ್ತರವನ್ನು ಒಂದು ಪೋಸ್ಟ್ ಕಾರ್ಡ್ ಅಥವಾ ಇನ್ಲೈನ್ ಲೆಟರ್ನಲ್ಲಿ ಬರೆದು ನಮಗೆ ಕಳಿಸಿರಿ. ಎಲ್ಲಾ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಬರೋರಿಗೆ ಒಂದು ವಿಶೇಷ ಬಹುಮಾನ ಇದೆ ಪ್ರಿಯರೇ. ಮೂರು ಪ್ರಶ್ನೆಗಳಿಗೆ ಉತ್ತರ ಕಳಿಸೋರಿಗೂ ಸಹ ಬಹುಮಾನವಿದೆ. ನೀವು ಪತ್ರ ಬರೆಯುವಾಗ ನಿಮ್ಮ ವಿಳಾಸವನ್ನು ತಪ್ಪದೇ ಸ್ಪಷ್ಟವಾಗಿ ಬರೆಯಿರಿ. ದಯಮಾಡಿ ಗಮನ ಇಟ್ಟು ಕೇಳ್ರಿ. ಸರಿ, ಧಾರ್ಮಿಕ ನಾಯಕರುಗಳು ಯೇಸುವನ್ನು ಕೊಲ್ಲಬೇಕೆಂದು ಆಲೋಚಿಸ್ತಾ ಇದ್ರು. ಅವರ ನೀಚವಾದ ಕಾರ್ಯಗಳು ಅಪವಿತ್ರ ಜೀವಿತವನ್ನು ಯೇಸು ಬಯಲಿಗೆ ತಂದದ್ದರಿಂದ ಯೇಸುವಿನ ಬಗ್ಗೆ ಧಾರ್ಮಿಕ ನಾಯಕರುಗಳಿಗೆ ಕೋಪ ಇದ್ದಿತ್ತು. ಆದರೆ ಯೇಸು ಸಾಯುವುದು ಅವಶ್ಯವಾಗಿತ್ತು, ಯಾಕೆಂದರೆ ಆತನ ಮರಣದ ಮುಖಾಂತರ ತನ್ನನ್ನು ನಂಬುವ ಪ್ರತಿಯೊಬ್ಬರಿಗೂ ಪಾಪ ಕ್ಷಮಾಪಣೆ ನೀಡಲು ಬಯಸುವಂತವನಾಗಿದ್ದನು. ಮರಣವನ್ನು ತಪ್ಪಿಸಿಕೊಳ್ಳಲು ಶಕ್ತಿ ಇದ್ದರೂ ಯೇಸು ತಾನೇ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಇದನ್ನು ತನ್ನ ಶಿಷ್ಯರಿಗೆ ಅನೇಕ ಸಾರಿ ಹೇಳುತ್ತಾ ಆತನು ಹೇಳಿದ್ದೇನೆಂದರೆ, ಈ ಧಾರ್ಮಿಕ ನಾಯಕರುಗಳು ಆತನನ್ನು ಹಿಂಸಿಸಿ ಕೊಲ್ಲುವರು. ಈ ನಾಯಕರುಗಳು ಯೇಸುವಿನ ಸೇವೆಯ ಅವಧಿಯಾದ ಮೂರು ವರ್ಷಗಳಲ್ಲಿ ಅನೇಕ ಸಾರಿ ಕೊಲ್ಲಲು ಪ್ರಯತ್ನಿಸಿ ಆಗದೆ ಹೋಯಿತು. ಕಾರಣ, ಯೇಸು ಭೂಲೋಕದಿಂದ ತೆರಳುವ ಸಮಯ ಇನ್ನೂ ಬಂದಿಲ್ಲವೆಂದು ಹೇಳಿದ್ದರಿಂದ. ತನ್ನ ಸೇವೆಯನ್ನು ಯೇಸು ಭೂಲೋಕದಲ್ಲಿ ಮುಗಿಸಿದ ನಂತರ ತಾನು ಯಾವ ಪಾಪವನ್ನು ಮಾಡದೇ ಇದ್ದರೂ ತನ್ನನ್ನು ಹಿಂಸಿಸಿ ಶಿಲುಬೆಗೆ ಹಾಕಿ ಕೊಲ್ಲುವುದಕ್ಕೆ ತಾನೇ ಒಪ್ಪಿಸಿಕೊಟ್ಟನು. ನಮ್ಮ ಮೇಲಿನ ಪ್ರೀತಿಗಾಗಿ ಯೇಸು ಇವೆಲ್ಲವನ್ನು ಮಾಡಿದನು. ಪ್ರಿಯರೇ, ಧಾರ್ಮಿಕ ನಾಯಕರುಗಳು ಯೇಸುವನ್ನು ಕೊಲ್ಲಬೇಕೆಂದು ಆಲೋಚಿಸಿ ಆತನನ್ನು ಹಿಡಿಯುವುದಕ್ಕೆ ತಂತ್ರೋಪಾಯಗಳನ್ನು ಮಾಡುತ್ತಿದ್ದರು. ಅವರು ಸೈನ್ಯದವರ ಸಂಗಡ ಸಮಾಲೋಚನೆ ಮಾಡಿದರು. ಆ ಸಮಯದಲ್ಲಿ ಯೇಸುವಿನ ಶಿಷ್ಯನಾಗಿದ್ದ ಯೂದನೆಂಬುವನು ಹಣಕ್ಕೆ ಯೇಸುವನ್ನು ಹಿಡಿದುಕೊಡಲು ಒಪ್ಪಿದನು. ಈತನು ನಾಯಕರೊಂದಿಗೂ ಸಿಪಾಯಿಗಳೊಂದಿಗೂ ಚರ್ಚಿಸಿ 30 ಬೆಳ್ಳಿ ನಾಣ್ಯಗಳಿಗೆ ಯೇಸು ಇರುವ ಜಾಗವನ್ನು ತೋರಿಸಿಕೊಡುವುದಾಗಿ ಹೇಳಿದನು. ಅಂದಿನಿಂದ ತನ್ನ ಗುರುವಾಗಿದ್ದ ಯೇಸುವನ್ನು ಹಿಡಿದುಕೊಡಲು ಸಂದರ್ಭಕ್ಕಾಗಿ ಯೂದನು ಕಾಯುತ್ತಿದ್ದನು. ಹಬ್ಬದ ಸಮಯವಾದದ್ದರಿಂದ ಯೇಸು ತನ್ನ 12 ಶಿಷ್ಯರೊಂದಿಗೆ ಭೋಜನಕ್ಕಾಗಿ ಒಂದು ಮನೆಯಲ್ಲಿ ಸೇರಿದನು. ಆ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದು ದೇವರ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ನಿಮಗೋಸ್ಕರ ಮುರಿಯಲ್ಪಟ್ಟಿರುವ ನನ್ನ ದೇಹ ಎಂದು ಹೇಳಿದನು. ಮುಂದೆ ಯೇಸು ಇದೇ ರೀತಿ ಮರಣವನ್ನು ಹೊಂದುವುದನ್ನು ಸೂಚಿಸುವುದಕ್ಕಾಗಿಯೂ ಹಾಗೂ ಒಬ್ಬ ಮನುಷ್ಯ ಯಾವ ರೀತಿ ರೊಟ್ಟಿಯಿಂದ ಬದುಕುತ್ತಾನೋ ಅದೇ ರೀತಿ ತನ್ನ ಮರಣದ ಮುಖಾಂತರ ಎಲ್ಲರಿಗೂ ಜೀವನ ಒದಗಿಸಿಕೊಡುವುದಾಗಿ ಸೂಚಿಸಿದನು. ಮತ್ತೆ ಆತನು ದ್ರಾಕ್ಷಾರಸವನ್ನು ತೆಗೆದುಕೊಂಡು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ತೆಗೆದುಕೊಂಡು ಕುಡಿಯಿರಿ, ಇದು ನನ್ನ ರಕ್ತ, ನಿಮಗೋಸ್ಕರ ಸುರಿಸಲ್ಪಡುವ ಒಡಂಬಡಿಕೆಯ ರಕ್ತ. ಯೇಸು ತಾನು ಬಾಧಿಸಲ್ಪಟ್ಟ, ತನ್ನ ದೇಹ ಸೀಳಲ್ಪಟ್ಟ, ಅದರಿಂದ ಸುರಿಯುವ ರಕ್ತ ಮಾನವ ಕುಲವನ್ನು ನಿತ್ಯ ನರಕದಿಂದ ಬಿಡಿಸಬಲ್ಲದು ಎಂದು ತನ್ನ ಶಿಷ್ಯರು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸಿದನು. ಆತನು ನಮಗೋಸ್ಕರ ಸಾಯುವುದನ್ನು ನಾವು ನಂಬಬೇಕಾಗಿ ಯೇಸು ಬಯಸುತ್ತಾನೆ. ಪ್ರಿಯರೇ, ಅದಾದ ನಂತರ ಯೇಸು ಎದ್ದು ತನ್ನ ಹೊರ ಅಂಗಿಯನ್ನು ತೆಗೆದು ತನ್ನ ಸೊಂಟದ ಸುತ್ತಲೂ ವಸ್ತ್ರವನ್ನು ಕಟ್ಟಿಕೊಂಡು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ತನ್ನ ಶಿಷ್ಯರ ಪಾದಗಳನ್ನು ತೊಳೆಯಲಾರಂಭಿಸಿದನು. ನೆನಪಿನಲ್ಲಿರಲಿ, ಭೂಮ್ಯಾಕಾಶಗಳನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದ ದೇವರು ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ತನ್ನ ಶಿಷ್ಯರ ಪಾದಗಳನ್ನು ತೊಳೆದನು. ಪ್ರಿಯರೇ, ಯೇಸು ನಿರ್ದಿಷ್ಟವಾಗಿ ಆ ರಾತ್ರಿ ತಾನು ಹಿಡಿಯಲ್ಪಟ್ಟು ಹಿಂಸಿಸುವುದನ್ನು ಸಾಯುವುದನ್ನೂ ತಿಳಿಸಿದನು. ಯೇಸು ತನ್ನ ಶಿಷ್ಯರನ್ನು ಅನೇಕ ಮಾತುಗಳಿಂದ ಸಂತೈಸಿದನು. ಆತನು ಪವಿತ್ರಾತ್ಮನನ್ನ ಸಹಾಯಕನನ್ನಾಗಿಯೂ ಮಾರ್ಗದರ್ಶಿಯನ್ನಾಗಿಯೂ ತನ್ನ ಮರಣ ಮತ್ತು ಪುನರುತ್ಥಾನದ ನಂತರ ಕಳುಹಿಸಿಕೊಡುವುದಾಗಿಯೂ ತಿಳಿಸಿದನು. ಅದಾದ ನಂತರ ಯೇಸು ಒಂದು ತೋಟಕ್ಕೆ ಹೋಗಿ ಪ್ರಾರ್ಥಿಸಲು ಆರಂಭಿಸಿದನು. ಆಗ ಮಧ್ಯರಾತ್ರಿಯಾಗಿತ್ತು. ಎಲ್ಲಾ ಜನರ ಪಾಪವನ್ನು ಹೊರಬೇಕಾಗಿದ್ದರಿಂದ ಬಹಳ ಸಂಕಷ್ಟದಲ್ಲಿದ್ದನು. ಆತನ ರಕ್ತವು ಬೆವರಿನ ಹನಿಗಳೋ ಪಾದಿಲಿ ನೆಲಕ್ಕೆ ಬೀಳುತ್ತಿದ್ದವು. ಆಗ ಯೂದನು ಧಾರ್ಮಿಕ ನಾಯಕರು ಮತ್ತು ಸಿಪಾಯಿಗಳೊಂದಿಗೆ ಆಯುಧಗಳ ಸಮೇತ ಬಂದನು. ಅವರು ಯೇಸುವಿನ ಸಮೀಪ ಬಂದಾಗ ಯೇಸು, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಿದನು. ಅದಕ್ಕವರು, ಯೇಸುವನ್ನು ಅಂದರು. ಅದಕ್ಕೆ ಯೇಸು, ನಾನೇ ಅವನು ಎಂದಾಗ ಬಂದಿದ್ದವರೆಲ್ಲರೂ ಮೂರ್ಛೆ ಹೋಗುವರಂತೆ ನೆಲಕ್ಕೆ ಬಿದ್ದರು. ಆಗ ಯೇಸು ಮತ್ತೆ ಅವರನ್ನು, ನೀವು ಯಾರನ್ನು ಹುಡುಕುತ್ತಿದ್ದೀರೆಂದು ಕೇಳಲು ಅವರು ಯೇಸುವನ್ನು ಅಂದರು. ಆಗ ಯೇಸು, ನಾನೇ ಅವನು ಎಂದನು. ನನ್ನನ್ನು ಹುಡುಕುತ್ತಿರುವುದಾದರೆ ನನ್ನ ಶಿಷ್ಯರು ಹೋಗಲಿ ಎಂದನು. ಯೂದನು ಧಾರ್ಮಿಕ ನಾಯಕರಿಗೆ, ನಾನು ಯಾರನ್ನು ಮುದ್ದಿಸುತ್ತೇನೆಯೋ ಆತನೇ ಯೇಸು, ನೀವು ಆತನನ್ನು ಹಿಡಿಯಿರಿ ಎಂದು ಮುಂತಿಳಿಸಿದ್ದನು. ಮತ್ತೆ ಮುಂದೆ ಬಂದು ಯೇಸುವಿಗೆ ಮುದ್ದಿಟ್ಟನು. ಯೇಸು ಯೂದನಿಗೆ, ಯೂದನೇ, ನಿನ್ನ ಗುರುವನ್ನು ಮುದ್ದಿಟ್ಟು ಹಿಡಿದುಕೊಡುವಿಯಾ ಎಂದು ಕೇಳಿದನು. ಆಗ ಯೇಸುವಿನ ಶಿಷ್ಯನಾಗಿದ್ದ ಪೇತ್ರನು ತನ್ನ ಕತ್ತಿ ಹಿರಿದು ಸಿಪಾಯಿಗಳೊಬ್ಬನ ಕಿವಿಯನ್ನು ಕತ್ತರಿಸಿದನು. ಯೇಸು ತಕ್ಷಣವೇ ಅವನ ಕಿವಿಯನ್ನು ವಾಸಿ ಮಾಡಿದನು ಮತ್ತು ಪೇತ್ರನಿಗೆ, ನಿನ್ನ ಕತ್ತಿಯನ್ನು ಓರೆಯಲ್ಲಿ ಹಾಕು, ಕತ್ತಿ ಹಿಡಿಯುವವನು ಅದರಿಂದಲೇ ಸಾಯುವನು ಎಂದು ಹೇಳಿದನು. ಪ್ರಿಯರೇ, ಈಗ ನಾನು ಹೇಳಿದ ಸಂದೇಶವನ್ನು ಆಧಾರ ಮಾಡಿಕೊಂಡು ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ದಯಮಾಡಿ ಆಸಕ್ತಿಯಿಂದ ಕೇಳಿರಿ, ಆಗ ಮಾತ್ರ ನೀವು ಉತ್ತರಿಸಲಿಕ್ಕೆ ಸಾಧ್ಯ. ಈಗ ಅವುಗಳನ್ನು ಒಂದು ಹಾಳೆಯಲ್ಲಿ ಅಥವಾ ಒಂದು ಪುಸ್ತಕದಲ್ಲಿ ಬರೆಯಿರಿ. ಉತ್ತರ ಬರೆಯುವಾಗ ಪೋಸ್ಟ್ ಕಾರ್ಡ್ ಅಥವಾ ಇಂಡಿಯನ್ ಲೆಟರ್ನಲ್ಲಿ ಉತ್ತರ ಬರೆದು ನಮಗೆ ಕಳಿಸಿರಿ. ಈಗ ನೀವು ಸಿದ್ಧರಾಗಿರುವ ತಾನೆ? ಸರಿ. ಮೊದಲನೆಯ ಪ್ರಶ್ನೆ, ಯೇಸು ತನ್ನ ಮರಣಕ್ಕೆ ತಾನೇ ಯಾಕೆ ಒಪ್ಪಿಗೆ ಕೊಟ್ಟನು? ಮತ್ತೆ ಹೇಳ್ತೇನೆ, ಯೇಸು ತನ್ನ ಮರಣಕ್ಕೆ ತಾನೇ ಯಾಕೆ ಒಪ್ಪಿಗೆ ಕೊಟ್ಟನು? ಬರೆದುಕೊಂಡ್ರ? ಸರಿ. ಈಗ ಎರಡನೇ ಪ್ರಶ್ನೆ, ಯೇಸು ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಡುವುದಕ್ಕೆ ಮುಂಚೆ ಎಷ್ಟು ವರ್ಷಗಳ ಕಾಲ ಬೋಧಿಸಿದನು? ಇನ್ನೊಂದ್ಸಾರಿ ಹೇಳ್ತೇನೆ, ಎರಡನೇ ಪ್ರಶ್ನೆ, ಯೇಸು ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಡುವುದಕ್ಕೆ ಮುಂಚೆ ಎಷ್ಟು ವರ್ಷಗಳ ಕಾಲ ಬೋಧಿಸಿದನು? ಬರೆದುಕೊಂಡಿದ್ದೀರಾ ತಾನೆ? ಸರಿ. ಈಗ ಮೂರನೇ ಪ್ರಶ್ನೆ, ಯೇಸು ರೊಟ್ಟಿಯನ್ನು ಯಾಕೆ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟನು? ಇನ್ನೊಂದ್ಸರಿ ಹೇಳ್ತೇನೆ ಕೇಳಿ. ಮೂರನೇ ಪ್ರಶ್ನೆ, ಯೇಸು ರೊಟ್ಟಿಯನ್ನ ಯಾಕೆ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟನು? ಬರೆದುಕೊಂಡ್ರ? ಸರಿ. ಈಗ ನಾಲ್ಕನೇ ಪ್ರಶ್ನೆಗೆ ಸಿದ್ಧವಾಗಿ, ನಾಲ್ಕನೇ ಪ್ರಶ್ನೆ, ಯೇಸುವನ್ನ ಹಿಡಿದುಕೊಟ್ಟ ಶಿಷ್ಯನ ಹೆಸರೇನು? ಎಷ್ಟು ಹಣಕ್ಕೆ ಈ ಕಾರ್ಯವನ್ನ ಆತನು ಮಾಡಿದನು? ಮತ್ತೊಂದ್ಸಾರಿ ಹೇಳ್ತೇನೆ, ಚೆನ್ನಾಗಿ ಬರ್ಕೊಳ್ಳಿ. ಯೇಸುವನ್ನ ಹಿಡಿದುಕೊಟ್ಟ ಶಿಷ್ಯನ ಹೆಸರೇನು? ಎಷ್ಟು ಹಣಕ್ಕೆ ಈ ಕಾರ್ಯವನ್ನು ಆತನು ಮಾಡಿದನು? ಈ ನಾಲ್ಕು ಪ್ರಶ್ನೆ ಬರ್ಕೊಂಡಿದ್ದೀರಲ್ಲ ಪ್ರಿಯರೇ? ಸರಿ. ನನ್ನ ಪ್ರಿಯರೇ, ನೀವು ಈ ಪ್ರಶ್ನೆಗಳನ್ನು ಕೇಳಿಸಿಕೊಂಡು ಉತ್ತರ ಸಿದ್ಧ ಮಾಡಿರಬಹುದು. ಪ್ರಿಯರೇ, ಬಹುಮಾನದ ವಿಷಯ ಮತ್ತೆ ನಿಮಗೆ ಹೇಳ್ತೇನೆ. ಎಲ್ಲ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಬರುವವರಿಗೆ ಒಂದು ವಿಶೇಷ ಬಹುಮಾನವಿದೆ. ಒಂದು ವೇಳೆ ನೀವು ಯೋಚಿಸಬಹುದು, ನನಗೆ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲವಲ್ಲ ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ಮೂರು ಪ್ರಶ್ನೆಗಳಿಗೆ ಉತ್ತರ ಕಳಿಸುವವರಿಗೂ ಸಹ ಬಹುಮಾನ ಇದೆ. ಆದ್ದರಿಂದ ನೀವು ಪತ್ರ ಬರೆಯುವಾಗ ನಿಮ್ಮ ವಿಳಾಸವನ್ನು ತಪ್ಪದೆ ಸ್ಪಷ್ಟವಾಗಿ ನಮಗೆ ಬರೆದು ತಿಳಿಸಿರಿ. ಸರಿಯಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸುವಿನ ಮರಣದ ವಿವರಗಳು ನಿಮ್ಮ ಹೃದಯದಲ್ಲಿ ಪ್ರವೇಶಿಸಿರಬಹುದೆಂದು ನಾನು ಭಾವಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಆತನ ಮರಣವನ್ನು ಕುರಿತು ಸ್ವಲ್ಪ ಆಲೋಚಿಸಿರಿ. ಆತ ನಮಗಾಗಿ ಸತ್ತನು. ಹೆಚ್ಚಿನ ವಿವರವನ್ನು ನಾನು ನಿಮಗೆ ಮುಂದಿನ ವಾರ ಇದೇ ಸಮಯದಲ್ಲಿ ಇದೇ ಕಾರ್ಯಕ್ರಮದಲ್ಲಿ ತಿಳಿಸುತ್ತೇನೆ. ನನ್ನೊಂದಿಗೆ ಪ್ರಾರ್ಥಿಸುವಿರಾ? ಸರಿ, ಪ್ರಾರ್ಥಿಸೋಣ. ಯೇಸುವೇ, ನನ್ನ ಆಂತರ್ಯದಲ್ಲಿ ನಿನ್ನ ಮರಣವನ್ನು ನಾನು ಅರ್ಥ ಮಾಡಿಕೊಳ್ಳಬೇಕಯ್ಯ. ನೀನು ನನ್ನ ಪಾಪಗಳಿಗಾಗಿ ಸತ್ತಿದ್ದೀ ಎಂದು ಬಲ್ಲೆನು. ನನ್ನ ಹೃದಯದಲ್ಲಿ ಬಾ. ಓ ಕರ್ತನೇ, ನೀನು ನನ್ನನ್ನು ಪ್ರೀತಿಸುತ್ತೀ ಎಂದು ಬಲ್ಲೆನು. ನಿನ್ನ ಪ್ರೀತಿಯನ್ನು ಅನುಭವಿಸುವಂತೆ ಸಹಾಯ ಮಾಡು. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.